ಎಲ್ಲಾ ರಾಷ್ಟ್ರಗಳ ಸುವಾರ್ತೆ ಪ್ರಕಾಶಕರಿಂದ ದೇವರ ಸರಳ ಮೋಕ್ಷದ ಯೋಜನೆ. ನನ್ನ ಸ್ನೇಹಿತ, ನಾನು ನಿಮಗೆ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಪ್ರಶ್ನೆಯನ್ನು ಕೇಳುತ್ತಿದ್ದೇನೆ. ನಿಮ್ಮ ಸಂತೋಷ ಅಥವಾ ಎಲ್ಲಾ ಶಾಶ್ವತತೆಗಾಗಿ ನಿಮ್ಮ ದುಃಖವು ಅದರ ಮೇಲೆ ಅವಲಂಬಿತವಾಗಿರುತ್ತದೆ. ಪ್ರಶ್ನೆ: ನೀವು ಉಳಿಸಿದ್ದೀರಾ? ನೀವು ಕೆಲವು ಚರ್ಚ್ನ ಸದಸ್ಯರಾಗಿದ್ದೀರಾ ಎಂಬುದು ಅಲ್ಲ, ಆದರೆ ನೀವು ಉಳಿಸಿದ್ದೀರಾ. ನೀವು ಎಷ್ಟು ಒಳ್ಳೆಯವರು ಎಂಬುದು ಅಲ್ಲ, ಆದರೆ ನೀವು ಉಳಿಸಿದ್ದೀರಾ. ಯಾರೂ ದೇವರ ಆಶೀರ್ವಾದವನ್ನು ಆನಂದಿಸಲು ಸಾಧ್ಯವಿಲ್ಲ ಅಥವಾ ಉಳಿಸದೆ ಸ್ವರ್ಗಕ್ಕೆ ಹೋಗಲು ಸಾಧ್ಯವಿಲ್ಲ. ಯೇಸು ನಿಕೋಡೆಮಸ್ಗೆ ಜಾನ್ 3:7 ನೀವೆಲ್ಲರೂ ಮತ್ತೆ ಹುಟ್ಟಬೇಕು ಎಂದು ಹೇಳಿದರು. ದೇವರು ತನ್ನ ವಾಕ್ಯದಲ್ಲಿ ಮೋಕ್ಷದ ಏಕೈಕ ಯೋಜನೆಯನ್ನು ನಮಗೆ ನೀಡುತ್ತಾನೆ. ಯೋಜನೆ ಸರಳವಾಗಿದೆ, ನೀವು ಇಂದು ಉಳಿಸಬಹುದು. ಮೊದಲು, ನನ್ನ ಸ್ನೇಹಿತ, ನೀನು ಪಾಪಿ ಎಂದು ಅರಿತುಕೊಳ್ಳಬೇಕು. ನೀತಿವಂತರು ಯಾರೂ ಇಲ್ಲ. ರೋಮನ್ನರು 3:10 ಯಾವುದೇ ವ್ಯತ್ಯಾಸವಿಲ್ಲ. ಪ್ರತಿಯೊಬ್ಬರೂ ಪಾಪ ಮಾಡಿದ್ದಾರೆ ಮತ್ತು ದೇವರ ರಕ್ಷಣೆಯ ಉಪಸ್ಥಿತಿಯಿಂದ ದೂರವಿದ್ದಾರೆ. ನೀವು ಪಾಪಿ ಎಂದು ನೀವು ತಿಳಿದುಕೊಳ್ಳದ ಹೊರತು ಉಳಿಸಲು ಯಾವುದೇ ಅವಕಾಶವಿಲ್ಲ. ನೀವು ಪಾಪಿಯಾಗಿರುವುದರಿಂದ ನೀವು ಸಾಯುವ ಶಿಕ್ಷೆಗೆ ಗುರಿಯಾಗಿದ್ದೀರಿ. ಪಾಪವು ತನ್ನ ವೇತನವನ್ನು ಪಾವತಿಸುತ್ತದೆ, ಮರಣ. ಮತ್ತು ಪಾಪವು ಪೂರ್ಣವಾಗಿ ಬೆಳೆದಾಗ ಸಾವಿಗೆ ಜನ್ಮ ನೀಡುತ್ತದೆ. ಜೇಮ್ಸ್ 1:15 ಇದರರ್ಥ ನರಕದಲ್ಲಿ ಶಾಶ್ವತವಾಗಿ ದೇವರಿಂದ ಬೇರ್ಪಡುವಿಕೆ. ಎಷ್ಟು ಭಯಾನಕ! ಹೌದು ನನ್ನ ಸ್ನೇಹಿತ, ಆದರೆ ಇದು ನಿಜ. ಆದರೆ ದೇವರು ನಿನ್ನನ್ನು ತುಂಬಾ ಪ್ರೀತಿಸಿದನು. ಅವನು ತನ್ನ ಏಕೈಕ ಪುತ್ರನಾದ ಯೇಸು ಕ್ರಿಸ್ತನನ್ನು ನಿಮ್ಮ ಪರ್ಯಾಯವಾಗಿ ಕೊಟ್ಟನು. ಅವನು ನಿನ್ನ ಪಾಪಕ್ಕಾಗಿ ಬಳಲುತ್ತಿದ್ದನು ಮತ್ತು ನಿನ್ನ ಸ್ಥಳದಲ್ಲಿ ಸತ್ತನು. ಕ್ರಿಸ್ತನು ಪಾಪವಿಲ್ಲದೆ ಇದ್ದನು, ಆದರೆ ನಮ್ಮ ಸಲುವಾಗಿ ದೇವರು ನಮ್ಮ ಪಾಪವನ್ನು ಹಂಚಿಕೊಳ್ಳುವಂತೆ ಮಾಡಿದನು. ಆತನೊಂದಿಗೆ ನಾವು ದೇವರ ನೀತಿಯನ್ನು ಹಂಚಿಕೊಳ್ಳುತ್ತೇವೆ. 2 ಕೊರಿಂಥಿಯಾನ್ಸ್ 5:21 ಕ್ರಿಸ್ತನು ತನ್ನ ದೇಹದಲ್ಲಿ ನಮ್ಮ ಪಾಪಗಳನ್ನು ಶಿಲುಬೆಗೆ ಸಾಗಿಸಿದನು. ಆದ್ದರಿಂದ ನಾವು ಪಾಪಕ್ಕೆ ಸಾಯುತ್ತೇವೆ ಮತ್ತು ಸದಾಚಾರಕ್ಕಾಗಿ ಬದುಕುತ್ತೇವೆ. ಆತನ ಗಾಯಗಳಿಂದಲೇ ನೀನು ವಾಸಿಯಾದದ್ದು ಎಂದು ಹೇಳಿದನು. 1 ಪೀಟರ್ 2:24 ಯೇಸು ಸಾಯಬೇಕಾಗಿತ್ತು, ಅವನು ತನ್ನ ರಕ್ತವನ್ನು ನೀಡಬೇಕಾಗಿತ್ತು. ಪ್ರತಿ ಜೀವಿಗಳ ಜೀವನವು ರಕ್ತದಲ್ಲಿದೆ. ಯಾಜಕಕಾಂಡ 17:11 ರಕ್ತವನ್ನು ಸುರಿಸಿದರೆ ಮಾತ್ರ ಪಾಪಗಳು ಕ್ಷಮಿಸಲ್ಪಡುತ್ತವೆ. ಹೀಬ್ರೂ 9:22 ಈಗ ನಾವು ನಮ್ಮ ಪಾಪವನ್ನು ಜೀಸಸ್ ಸಾಗಿಸಿದರು ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ, ಆದರೆ ದೇವರು ತನ್ನ ಪದಗಳ ಇದು ಎಂದು ಹೇಳುತ್ತಾರೆ. ಆದ್ದರಿಂದ ನಿಮ್ಮ ಪಾಪ, ನನ್ನ ಸ್ನೇಹಿತ, ಜೀಸಸ್ ಮೂಲಕ ಸಾಗಿಸಲಾಯಿತು ಮತ್ತು ಅವರು ನಿಮ್ಮ ಸ್ಥಳದಲ್ಲಿ ನಿಧನರಾದರು. ಇದು ಸತ್ಯ, ದೇವರು ಸುಳ್ಳು ಹೇಳಲಾರ. ಫಿಲಿಪ್ಪಿಯ ಜೈಲರ್ ಪೌಲ ಮತ್ತು ಸೀಲರನ್ನು ಕೇಳಿದನು, ನಾನು ರಕ್ಷಿಸಲ್ಪಡಲು ಏನು ಮಾಡಬೇಕು? ಮತ್ತು ಅವರು, ಲಾರ್ಡ್ ಜೀಸಸ್ ಕ್ರೈಸ್ಟ್ ಅನ್ನು ನಂಬಿರಿ ಮತ್ತು ನೀವು ಉಳಿಸಲ್ಪಡುತ್ತೀರಿ, ನೀವು ಮತ್ತು ನಿಮ್ಮ ಕುಟುಂಬ. ಕಾಯಿದೆಗಳು 16:31 ನಿಮ್ಮ ಪಾಪಕ್ಕಾಗಿ ಅನುಭವಿಸಿದ, ನಿಮ್ಮ ಸ್ಥಳದಲ್ಲಿ ಮರಣ ಹೊಂದಿದ, ಸಮಾಧಿ ಮಾಡಿದ ಮತ್ತು ನಿಮ್ಮ ಪಾಪಗಳಿಗಾಗಿ ನೀವು ಕ್ಷಮಿಸಲ್ಪಡುವಂತೆ ಪುನರುತ್ಥಾನಗೊಂಡವನು ಎಂದು ಆತನನ್ನು ಸರಳವಾಗಿ ನಂಬಿರಿ. ಈಗ ಅವನನ್ನು ಕರೆ ಮಾಡಿ. ಸಹಾಯಕ್ಕಾಗಿ ಭಗವಂತನನ್ನು ಕರೆಯುವ ಪ್ರತಿಯೊಬ್ಬರೂ ರಕ್ಷಿಸಲ್ಪಡುತ್ತಾರೆ. ರೋಮನ್ನರು 10:13 ಪಾಪಿಯ ಪ್ರಾರ್ಥನೆಗಾಗಿ ಮೊದಲ ಪ್ರಾರ್ಥನೆಯನ್ನು ಲ್ಯೂಕ್ 6:13 ನೀಡಲಾಗಿದೆ. ದೇವರು ನನ್ನ ಮೇಲೆ ಕರುಣಿಸು ಪಾಪಿ. ಈಗ ನೀವು ಪಾಪಿಯಾಗಿದ್ದೀರಿ ಮತ್ತು ಖಂಡಿತವಾಗಿಯೂ ನೀವು ಅದರ ಕಾರಣ ಕ್ಷಮಿಸುತ್ತೀರಿ. ಇದೀಗ ನೀವು ಎಲ್ಲಿದ್ದರೂ ಪ್ರಾರ್ಥನೆಯಲ್ಲಿ ನಿಮ್ಮ ಹೃದಯವನ್ನು ದೇವರಿಗೆ ಎತ್ತಿಕೊಳ್ಳಿ. ಇದು ದೀರ್ಘವಾದ, ಜೋರಾಗಿ ಪ್ರಾರ್ಥನೆಯನ್ನು ತೆಗೆದುಕೊಳ್ಳುವುದಿಲ್ಲ, ಏಕೆಂದರೆ ದೇವರು ನಿಮ್ಮನ್ನು ಉಳಿಸಲು ಬಯಸುತ್ತಾನೆ. ಸುಮ್ಮನೆ ಹೇಳು, ಓ ದೇವರೇ, ನಾನು ಪಾಪಿ, ಕ್ಷಮಿಸಿ, ನಾನು ಪಾಪದಿಂದ ದೂರವಿರುತ್ತೇನೆ, ನನ್ನ ಮೇಲೆ ಕರುಣಿಸು ಮತ್ತು ನನ್ನನ್ನು ರಕ್ಷಿಸು. ಈಗ ಕೇವಲ ಅವರ ಪದಗಳ ಮೇಲೆ ಅವನನ್ನು ತೆಗೆದುಕೊಳ್ಳಿ. ಸಹಾಯಕ್ಕಾಗಿ ಭಗವಂತನನ್ನು ಕರೆಯುವ ಪ್ರತಿಯೊಬ್ಬರೂ ನಿಮ್ಮನ್ನು ಒಳಗೊಂಡಂತೆ ಉಳಿಸಲ್ಪಡುತ್ತಾರೆ. ಆಗಬಹುದು ಅಥವಾ ಸಾಧ್ಯವಿಲ್ಲ, ಆದರೆ ಉಳಿಸಲಾಗುತ್ತದೆ. ರೋಮನ್ನರು 10:13 ಕೇವಲ ಅವರ ಪದಗಳ ಮೇಲೆ ದೇವರನ್ನು ತೆಗೆದುಕೊಳ್ಳಿ. ಆತನು ಕೇಳಿದ್ದನ್ನು ನೀವು ಮಾಡಿದಾಗ ಆತನ ವಾಕ್ಯದ ಪ್ರಕಾರ ನಂಬಿಕೆಯಿಂದ ಮೋಕ್ಷವನ್ನು ಸ್ವೀಕರಿಸಿ, ಲಾರ್ಡ್ ಜೀಸಸ್ ಕ್ರೈಸ್ಟ್ನಲ್ಲಿ ನಂಬಿರಿ ಮತ್ತು ನೀವು ಉಳಿಸಲ್ಪಡುತ್ತೀರಿ. ಕಾಯಿದೆಗಳು 16:31 ಯಾವುದೇ ಚರ್ಚ್, ಯಾವುದೇ ಸಮಾಜ, ಯಾವುದೇ ಒಳ್ಳೆಯ ಕೆಲಸಗಳಿಲ್ಲ, ಯೇಸು ಮಾತ್ರ ನಿಮ್ಮನ್ನು ರಕ್ಷಿಸಬಲ್ಲನು. ಮೋಕ್ಷದ ಸರಳ ಯೋಜನೆ, ನೀನು ಪಾಪಿ, ನೀವು ಪಾಪಿಗಳಾಗಿರುವುದರಿಂದ ನೀವು ಸಾಯಬೇಕು, ಇಲ್ಲದಿದ್ದರೆ ನಿಮ್ಮ ಬದಲಿಯಾಗಿದ್ದ ಕ್ರಿಸ್ತನನ್ನು ನಂಬಬೇಕು ಮತ್ತು ನಿಮ್ಮ ಸ್ಥಳದಲ್ಲಿ ಸತ್ತರು, ಸಮಾಧಿ ಮಾಡಿದರು ಮತ್ತು ಮತ್ತೆ ಎದ್ದರು. ನೀವು ಪಾಪಿ ಎಂದು ಅರಿತುಕೊಂಡು ದೇವರನ್ನು ಕರೆ ಮಾಡಿ ಮತ್ತು ನಿಮ್ಮ ಮೇಲೆ ಕರುಣೆ ತೋರಿಸಲು ಮತ್ತು ನಿಮ್ಮನ್ನು ಉಳಿಸಲು ಕೇಳಿಕೊಳ್ಳಿ. ನಂತರ ಕೇವಲ ಅವರ ಪದಗಳ ಅವನನ್ನು ತೆಗೆದುಕೊಳ್ಳಬಹುದು ಮತ್ತು ನಂಬಿಕೆಯಿಂದ ಮೋಕ್ಷ ಸ್ವೀಕರಿಸಲು. ನೀವು ಹೇಳುತ್ತೀರಿ, ನಿಶ್ಚಯವಾಗಿಯೂ ನಾನು ಉಳಿಸಲು ಮಾಡಬೇಕಾಗಿರುವುದು ಇಷ್ಟೇ ಅಲ್ಲವೇ? ಹೌದು, ಇದು ಎಲ್ಲಾ ಆಗಿದೆ. ಇದು ದೇವರ ವಾಕ್ಯವಾಗಿದೆ, ಇದು ದೇವರ ಯೋಜನೆ. ನನ್ನ ಸ್ನೇಹಿತ, ಇದನ್ನು ನಂಬಿರಿ ಮತ್ತು ಇಂದು ಅದನ್ನು ಅನುಸರಿಸಿ. ಈಗ ಸಮಯ, ಇಂದು ದಿನ. ಕೇಳು, ಇದು ದೇವರ ಅನುಗ್ರಹವನ್ನು ಪಡೆಯುವ ಸಮಯ, ಇಂದು ಮೋಕ್ಷ ಪಡೆಯುವ ದಿನ. 2 ಕೊರಿಂಥಿಯಾನ್ಸ್ 6:2 ನಾಳೆಯ ಬಗ್ಗೆ ಎಂದಿಗೂ ಹೆಮ್ಮೆ ಪಡಬೇಡಿ, ಈ ನಡುವೆ ಏನಾಗುವುದೋ ನಿನಗೆ ಗೊತ್ತಿಲ್ಲ ಎಂದನು. 4:27 ಇದು ಸಂಪೂರ್ಣವಾಗಿ ಸ್ಪಷ್ಟವಾಗಿಲ್ಲದಿದ್ದರೆ ನೀವು ಅದನ್ನು ಅರ್ಥ ಮಾಡಿಕೊಳ್ಳುವವರೆಗೆ ಅದನ್ನು ಮತ್ತೆ ಮತ್ತೆ ಓದಿ. ನೀವು ಮಾಡುವವರೆಗೂ ಈ ಕರಪತ್ರವನ್ನು ಕೆಳಗೆ ಇಡಬೇಡಿ. ನಿಮ್ಮ ಆತ್ಮವು ಎಲ್ಲಾ ಪ್ರಪಂಚಕ್ಕಿಂತ ಹೆಚ್ಚು ಮೌಲ್ಯಯುತವಾಗಿದೆ. ಒಬ್ಬ ವ್ಯಕ್ತಿಯು ಇಡೀ ಜಗತ್ತನ್ನು ಗೆದ್ದರೂ ತನ್ನ ಜೀವನವನ್ನು ಕಳೆದುಕೊಂಡರೆ ಏನನ್ನಾದರೂ ಗಳಿಸುತ್ತಾನೆಯೇ? ಖಂಡಿತ ಇಲ್ಲ. ತನ್ನ ಜೀವನವನ್ನು ಮರಳಿ ಪಡೆಯಲು ಅವನು ಏನನ್ನೂ ಕೊಡಲು ಸಾಧ್ಯವಿಲ್ಲ. ಮಾರ್ಕ್ 8:36-37. ನೀವು ಉಳಿಸಲ್ಪಟ್ಟಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆ ಮೋಕ್ಷ ಬೇಕು. ನಿಮ್ಮ ಆತ್ಮವನ್ನು ನೀವು ಕಳೆದುಕೊಂಡರೆ ನೀವು ಸ್ವರ್ಗವನ್ನು ಕಳೆದುಕೊಳ್ಳುತ್ತೀರಿ ಮತ್ತು ಎಲ್ಲವನ್ನೂ ಕಳೆದುಕೊಳ್ಳುತ್ತೀರಿ. ಇಂದು ನಿಮ್ಮನ್ನು ರಕ್ಷಿಸಲು ದೇವರು ನಿಮಗೆ ಸಹಾಯ ಮಾಡುತ್ತಾನೆ. ಆತನು ನಿನ್ನನ್ನು ಕಾಪಾಡುತ್ತಾನೆ ಮತ್ತು ಕಾಪಾಡುತ್ತಾನೆ. ನೀವು ಅನುಭವಿಸಿದ ಪ್ರತಿಯೊಂದು ಪರೀಕ್ಷೆಯು ಸಾಮಾನ್ಯವಾಗಿ ಜನರಿಗೆ ಬರುವ ರೀತಿಯದ್ದಾಗಿದೆ. ಆದರೆ ದೇವರು ತನ್ನ ವಾಗ್ದಾನವನ್ನು ಉಳಿಸಿಕೊಳ್ಳುತ್ತಾನೆ ಮತ್ತು ದೃಢವಾಗಿ ಉಳಿಯಲು ನಿಮ್ಮ ಶಕ್ತಿಯನ್ನು ಮೀರಿ ಪರೀಕ್ಷಿಸಲು ಅವನು ಅನುಮತಿಸುವುದಿಲ್ಲ. ನೀವು ಪರೀಕ್ಷೆಗೆ ಒಳಪಡುವ ಸಮಯದಲ್ಲಿ ಅದನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಅವನು ನಿಮಗೆ ನೀಡುತ್ತಾನೆ ಮತ್ತು ಆದ್ದರಿಂದ ನಿಮಗೆ ಒಂದು ಮಾರ್ಗವನ್ನು ಒದಗಿಸುತ್ತಾನೆ. 1 ಕೊರಿಂಥಿಯಾನ್ಸ್ 10:13. ನಿಮ್ಮ ಭಾವನೆಗಳನ್ನು ನಂಬಬೇಡಿ, ಅವರು ಬದಲಾಗುತ್ತಾರೆ. ದೇವರ ವಾಗ್ದಾನಗಳ ಮೇಲೆ ಭರವಸೆ ಇಡಿ, ಅವರು ಎಂದಿಗೂ ಬದಲಾಗುವುದಿಲ್ಲ. ನೀವು ಉಳಿಸಿದ ನಂತರ ಆಧ್ಯಾತ್ಮಿಕ ಬೆಳವಣಿಗೆಗೆ ಪ್ರತಿದಿನ ಮಾಡಬೇಕಾದ 3 ವಿಷಯಗಳಿವೆ. ಪ್ರಾರ್ಥನೆ, ನೀವು ದೇವರೊಂದಿಗೆ ಮಾತನಾಡುತ್ತೀರಿ. ನಿಮ್ಮ ಬೈಬಲ್ ಓದಿ, ದೇವರು ನಿಮ್ಮೊಂದಿಗೆ ಮಾತನಾಡುತ್ತಾನೆ. ಸಾಕ್ಷಿ, ನೀವು ದೇವರ ಬಗ್ಗೆ ಮಾತನಾಡುತ್ತೀರಿ. ಯಾವನಾದರೂ ಅವನು ನನಗೆ ಸೇರಿದವನೆಂದು ಸಾರ್ವಜನಿಕವಾಗಿ ಘೋಷಿಸಿದರೆ ನಾನು ಸ್ವರ್ಗದಲ್ಲಿರುವ ನನ್ನ ತಂದೆಯ ಮುಂದೆ ಅವನಿಗೆ ಅದೇ ರೀತಿ ಮಾಡುತ್ತೇನೆ. 10:32. ದೇವರು ನಿನ್ನನ್ನು ಪ್ರೀತಿಸುತ್ತಾನೆ. ಅವನು ನಿಮಗೆ ನೀಡಲು ಬಯಸುವ ಮೋಕ್ಷವನ್ನು ಸ್ವೀಕರಿಸಿ ಮತ್ತು ನೀವು ದೇವರ ಮಗು ಎಂದು ತಿಳಿದುಕೊಳ್ಳುವ ನೆರವೇರಿಕೆಯನ್ನು ಅನುಭವಿಸಿ. ಫೋರ್ಡ್ ಪಟರ್ ಬರೆದಿದ್ದಾರೆ.